ಭಾರತೀಯ ದರ್ಶನಗಳಲ್ಲಿ ವೈದಿಕ ದರ್ಶನಗಳು ಷಡ್ ದರ್ಶನಗಳು, ಆರು ಸಿದ್ಧಾಂತಗಳು ಅಂತ ನಾವು ನೋಡಿದ್ದೇವೆ. ನಮ್ಮ ಜೀವನದ ಗುರಿ ತತ್ವಜ್ಞಾನವಾಗಿರಬೇಕು. ನಾವು ಮಾಡುವ ಸತ್ಕರ್ಮಗಳಿಂದ ನಮ್ಮ ಮನಸ್ಸಿಗೆ ಸಂಸ್ಕಾರ ದೊರೆತು ಅಲ್ಲಿರುವ ರಾಗ ದ್ವೇಷ ಮುಂತಾದ ದುರ್ಗುಣಗಳು ನಾಶವಾಗಿ ತತ್ವಜ್ಞಾನದ ಬಗ್ಗೆ ದೃಢವಾದ ನಿಲುವನ್ನು ಮನಸ್ಸು ತಾಳಬೇಕು. ಇದು ಜೀವನದ ಗುರಿ. ಈ ಅಂಶವನ್ನು ನಾವು ಹಿಂದೆ ನೋಡಿದ್ದೇವೆ. ಈ ತತ್ವಜ್ಞಾನವನ್ನು ಕೊಡುವ ದರ್ಶನಗಳಲ್ಲಿ ಕೊನೆಯದಾಗಿ ಬಂದ ವೈದಿಕ ದರ್ಶನ, ಅದು ಶ್ರೀ ಮಧ್ವಾಚಾರ್ಯರು ಆವಿಷ್ಕರಿಸಿದ ದ್ವೈತ ದರ್ಶನ, ದ್ವೈತ ಸಿದ್ಧಾಂತ ಅಥವಾ ತತ್ವವಾದ. ಈ ಆರು ವೈದಿಕ ದರ್ಶನಗಳಲ್ಲಿ ಹಿಂದೂ ಮುಂದಿನ ಐದು ದರ್ಶನಗಳು ಜೀವರಲ್ಲಿ ಅನೇಕತೆ ಇದೆ. ಆ ಜೀವರಿಗೆಲ್ಲ ಆರಾಧ್ಯನಾದವನು ಈ ಪ್ರಪಂಚದ ಸೃಷ್ಟಿಕರ್ತನಾದ ಒಬ್ಬ ದೇವನಿದ್ದಾನೆ. ಆ ದೇವನ ಆರಾಧನೆಯಿಂದ ಜೀವನು ತಾನೂ ಪೂರ್ಣನಾಗಿ ದೇವತ್ವದ ಎತ್ತರಕ್ಕೆ ಏರಬೇಕು. ಇದು ಉಳಿದ ಐದು ದರ್ಶನಗಳ ಗುರಿ. ಆದರೆ ಮಧ್ಯದಲ್ಲಿ ಬಂದ ಭಾರತೀಯ ದರ್ಶನಗಳಲ್ಲಿ ಒಂದಾದ ಶಾಂಕರ ದರ್ಶನ ಅಥವಾ ಅದ್ವೈತ ಸಿದ್ಧಾಂತ ಜೀವ ಈಶಾ ಅನ್ನುವ ಭೇದವನ್ನು ಒಪ್ಪದೆ ಜೀವನೇ ಈಶಾ, ಆತ್ಮತತ್ವದ ಏಕತೆಯನ್ನು ಪ್ರತಿಪಾದಿಸಿದೆ. ಇದಕ್ಕೆ ಸೂಕ್ಷ್ಮವಾದ ಕಾರಣವನ್ನು ನಾವು ಹಿಂದೆ ತಿಳಿದಿದ್ದೇವೆ. ವೈದಿಕ ದರ್ಶನಗಳ ಮಧ್ಯದಲ್ಲಿ ವೇದವನ್ನು ಅಪ್ರಮಾಣ ತಪ್ಪು ಎಂದು ನಿಂದಿಸುವ ಬೌದ್ಧ ಜೈನ ದರ್ಶನಗಳು ಬಂದವು. ಆ ದರ್ಶನದ ವಿರುದ್ಧವಾಗಿ ಶಂಕರಾಚಾರ್ಯರು ವೈದಿಕ ದರ್ಶನವನ್ನು ಪುನಃ ಪ್ರತಿಷ್ಠೆಗೊಳಿಸಿದರು. ಹೀಗಾಗಿ ಬೌದ್ಧ ದರ್ಶನದ ಮುಖ್ಯ ಪ್ರಮೇಯಗಳು ಕಾಲದ ಪ್ರಭಾವದಿಂದ ಅದ್ವೈತ ದರ್ಶನದಲ್ಲಿ ಸೇರಿಕೊಂಡವು. ಅದರಿಂದಾಗಿಯೇ ಅದ್ವೈತ ದರ್ಶನದ ಅಂದರೆ ಶಾಂಕರ ಸಿದ್ಧಾಂತದ ಹಿಂದೂ ಮತ್ತು ಮುಂದಿನ ಐದು ಸಿದ್ಧಾಂತಗಳಲ್ಲಿ, ವೈದಿಕ ದರ್ಶನಗಳಲ್ಲಿ, ಈ ಪ್ರಪಂಚ ಸತ್ಯ, ಅನೇಕ ಆತ್ಮರಿದ್ದಾರೆ ಅನ್ನುವ ಮುಖ್ಯ ತತ್ವ ಹರಿದು ಬಂದರೆ ಶಾಂಕರ ದರ್ಶನದಲ್ಲಿ ಇದಕ್ಕೆ ವಿರುದ್ಧವಾಗಿ ಪ್ರಪಂಚ ಅತಾತ್ವಿಕ ಅಸತ್ಯ, ಆತ್ಮತತ್ವ ಒಂದೇ ಸತ್ಯ ಅನ್ನುವ ಹೊಸ ಬೆಳವಣಿಗೆ, ಹೊಸ ದೃಷ್ಟಿ ಈ ಸಿದ್ಧಾಂತದಲ್ಲಿ ಬಂತು. ವಸ್ತುತಃ ಶಂಕರಾಚಾರ್ಯರು ಹೊಸದಾಗಿ ಹುಟ್ಟು ಹಾಕಿದ ದರ್ಶನ ಈ ಅದ್ವೈತ ದರ್ಶನ ಅಲ್ಲ. ಶಂಕರಾಚಾರ್ಯರ ಗುರುಗಳು ಗೋವಿಂದ ಭಟ್ಟಾರಕರು, ಅವರ ಗುರುಗಳು ಗೌಡಪಾದರು. ಅಥರ್ವಣ ಉಪನಿಷತ್ತಿಗೆ ಈ ಗೌಡಪಾದರು ಶ್ಲೋಕರೂಪದ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದಕ್ಕೆ ಗೌಡಪಾದ ಕಾರಿಕಾ ಎಂದು ಹೆಸರು. ಅದ್ವೈತ ಸಿದ್ಧಾಂತದ ಪ್ರಮುಖ ಪ್ರಮೇಯಗಳು ಈ ಗೌಡಪಾದ ಕಾರಿಕೆಯಲ್ಲಿ ಬಂದಿವೆ. ಪ್ರಪಂಚೋ ಯದಿ ವಿದ್ಯೇತ ನಿವರ್ತೇತ ನ ಸಂಶಯ ಮಾಯಾಮಾತ್ರವಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ. ಇದು ಗೌಡಪಾದರು ರಚಿಸಿದ ಕಾರಿಕೆ ಎಂದು ಅದ್ವೈತ ದರ್ಶನದಲ್ಲಿ ಒಪ್ಪಲಾಗಿದೆ. ಇಲ್ಲಿ ಪ್ರಪಂಚವು ಅಸತ್ಯ, ಬ್ರಹ್ಮ ಸತ್ಯ ಅನ್ನುವ ಶಾಂಕರ ದರ್ಶನದ, ಅದ್ವೈತ ದರ್ಶನದ ಮುಖ್ಯ ಪ್ರಮೇಯವನ್ನು ಹೇಳಲಾಗಿದೆ. ಹೀಗೆ ಗೌಡಪಾದರು ಮೊದಲು ಕಂಡುಕೊಂಡ ದರ್ಶನ ಅದ್ವೈತ ದರ್ಶನ. ಅವರಿಂದ ಗೋವಿಂದ ಭಟ್ಟಾರಕರಿಗೆ ಈ ತತ್ವಗಳು ಉಪದೇಶಿಸಲ್ಪಟ್ಟವು. ಗೋವಿಂದ ಭಟ್ಟಾರಕರು ತಾವು ಅರಿತುಕೊಂಡ ಈ ಸಿದ್ಧಾಂತವನ್ನು ಶಂಕರಾಚಾರ್ಯರಿಗೆ ಹೇಳಿದರು. ಶಂಕರಾಚಾರ್ಯರು ಉಪನಿಷತ್ತುಗಳ ಪುರಾಣಗಳ ಆಧಾರವನ್ನು ಕೊಟ್ಟು ಈ ಮೂಲ ಸಿದ್ಧಾಂತವನ್ನು ವಿಸ್ತರಿಸಿದರು. ಬ್ರಹ್ಮಸೂತ್ರಗಳಿಗೆ ಹೊಸದಾದ ಭಾಷ್ಯವನ್ನು ಬರೆದರು. ಉಪನಿಷತ್ತುಗಳಿಗೆ ಈ ತತ್ವದ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಮಾಡಿದರು. ಈ ವಿಷಯವನ್ನು ನಾನು ಪ್ರಸ್ತಾಪಿಸುವ ಉದ್ದೇಶ, ಅದ್ವೈತ ದರ್ಶನ ಅಥವಾ ಶಾಂಕರ ದರ್ಶನ ಇದು ಒಂದು ಪೂರ್ವಗ್ರಹದಿಂದ ಮೂಡಿಬಂದಿದೆ. ಅದ್ವೈತ ದರ್ಶನವನ್ನು ಪ್ರಸಾರ ಮಾಡಿದ ಶಂಕರಾಚಾರ್ಯರು ತಾವು ಗುರುಗಳಿಂದ ಯಾವ ರೀತಿಯ ಉಪದೇಶವನ್ನು ಪಡೆದಿದ್ದರೋ ಅದನ್ನೇ ಮೂಲಭೂತವನ್ನಾಗಿಟ್ಟುಕೊಂಡು ವಿಸ್ತಾರ ಮಾಡಿದರು. ಹೀಗಾಗಿ ಶಾಂಕರ ಅದ್ವೈತ ಸಿದ್ಧಾಂತ ಅದು ಒಂದು ರೀತಿಯ ಪೂರ್ವಗ್ರಹದ ಹಿನ್ನೆಲೆಯಲ್ಲಿ ಬೆಳೆದು ಬಂದ ಪ್ರಸಾರವಾದ ಒಂದು ಸಿದ್ಧಾಂತ. ಆದರೆ ದ್ವೈತ ಸಿದ್ಧಾಂತ ಅಥವಾ ಮಾಧ್ವ ದರ್ಶನ, ಮಧ್ವಾಚಾರ್ಯರು ಪ್ರಸಾರ ಮಾಡಿದ ಸಿದ್ಧಾಂತ ಏನಿದೆಯೋ ಇದು ಹೀಗೆ ಪೂರ್ವಗ್ರಹದಿಂದ ಬಂದಿದ್ದಲ್ಲ. ಯಾವ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಧ್ವಾಚಾರ್ಯರು ದ್ವೈತ ದರ್ಶನವನ್ನು ಪ್ರಸಾರ ಮಾಡಿದರೋ ತಾವು ನಿರಾಕರಣೆ ಮಾಡಿದ ಸಿದ್ಧಾಂತದಲ್ಲಿ ದೊಡ್ಡ ಪರಿಶ್ರಮವನ್ನು ಮಧ್ವಾಚಾರ್ಯರು ಪಟ್ಟಿದ್ದರು. ಅದ್ವೈತ ದರ್ಶನದ ಆಳವಾದ ಪಾಂಡಿತ್ಯ ಮಧ್ವಾಚಾರ್ಯರಿಗೆ ಇತ್ತು. ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳುವ ಮಧ್ವವಿಜಯ ಗ್ರಂಥದಲ್ಲಿ ಮಧ್ವಾಚಾರ್ಯರು ತಮ್ಮ ಗುರುಗಳಿಂದ ಅದ್ವೈತದ ಪ್ರಮೇಯಗಳನ್ನು ಮನವರಿಕೆ ಮಾಡಿ ಶಂಕರಾಚಾರ್ಯರು ಬರೆದ ಸೂತ್ರಭಾಷ್ಯ, ಗೀತಾಭಾಷ್ಯ ಎಲ್ಲ ಗ್ರಂಥಗಳನ್ನು ಓದಿಕೊಂಡು ಅದ್ವೈತದ ಪ್ರಬುದ್ಧ ಪಾಂಡಿತ್ಯವನ್ನು ಪಡೆದಿದ್ದರು. ಉಡುಪಿಯ ಅನಂತೇಶ್ವರದಲ್ಲಿ ಅವರು ಪ್ರವಚನವನ್ನು ಮಾಡಿದರೆ ಅದ್ವೈತ ಸಿದ್ಧಾಂತದ ಆಗಿನ ಕಾಲದ ದಿಗ್ಗಜ ಪಂಡಿತರು ಮಧ್ವಾಚಾರ್ಯರ ಪ್ರವಚನದಿಂದ ತಮ್ಮ ಸಂಶಯಗಳನ್ನು ಪರಿಹರಿಸಿಕೊಳ್ತಾ ಇದ್ದರು. ಇದು ಮಧ್ವವಿಜಯದಲ್ಲಿ ಉಲ್ಲಿಖಿತವಾದ ಒಂದು ಅಂಶ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ವಿಷಯ, ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿ ಆರಂಭದಲ್ಲಿ ಅದ್ವೈತವನ್ನು ರೂಢಿಸಿಕೊಂಡವರು. ಆದರೆ ಕ್ರಮೇಣ ಉಪನಿಷತ್ತುಗಳನ್ನು, ಉಪನಿಷತ್ತುಗಳ ಅರ್ಥದ ನಿರ್ಣಯಕ್ಕಾಗಿ ವೇದವ್ಯಾಸರು ಬರೆದ ಬ್ರಹ್ಮಸೂತ್ರಗಳನ್ನು ನೋಡಿದಾಗ ಶಂಕರಾಚಾರ್ಯರು ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ವಿರುದ್ಧವಾಗಿ ಅವುಗಳ ಭಾವಕ್ಕೆ ಹೊಂದದ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನೋದು ಮಧ್ವಾಚಾರ್ಯರಿಗೆ ಮನವರಿಕೆಯಾಯಿತು. ತಾವು ಶಿಷ್ಯರಿಗೆ ಪಾಠ ಹೇಳುತ್ತಾ ಇರುವ ಸಂದರ್ಭದಲ್ಲಿ ವೇದವ್ಯಾಸರ ನಿರ್ಣಯ ಸೂತ್ರಗಳಲ್ಲಿ ಹೀಗಿದೆ, ಆದರೆ ಶಂಕರಾಚಾರ್ಯರ ಭಾಷ್ಯ ಅದಕ್ಕೆ ವಿರುದ್ಧವಾಗಿದೆ, ಹೀಗಾಗಿ ಶಂಕರಾಚಾರ್ಯರು ಪ್ರಸಾರ ಮಾಡಿದ ಸಿದ್ಧಾಂತ ಇದು ವೇದವ್ಯಾಸರಿಗೆ ಉಪನಿಷತ್ತುಗಳಿಗೆ ಸಮ್ಮತವಾಗುವುದು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಶಿಷ್ಯರ ಮುಂದೆ ಇಟ್ಟರು ಅಂತ ಅವರ ಚರಿತ್ರೆಯಲ್ಲಿ ಉಲ್ಲೇಖಗೊಂಡ ಒಂದು ವಿಷಯ. ಇದರಿಂದ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ವಿಷಯ, ಮಧ್ವಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಓದಿ ಅದರ ಪ್ರಬುದ್ಧ ಪಾಂಡಿತ್ಯವನ್ನು ಪಡೆದು ಉಪನಿಷತ್ತು ಬ್ರಹ್ಮಸೂತ್ರಗಳಲ್ಲಿ ಅದಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನು ತಾವು ಕಂಡುಕೊಂಡು ತಾನು ಇದುವರೆಗೆ ತಿಳಿದುಕೊಂಡ ಸಿದ್ಧಾಂತ ಸರಿಯಲ್ಲ ಅನ್ನೋ ನಿರ್ಧಾರಕ್ಕೆ ಬಂದವರು. ಹೀಗಾಗಿ ಮಾಧ್ವದರ್ಶನ ದ್ವೈತ ಸಿದ್ಧಾಂತ ಏನಿದೆಯೋ ಇದು ಪೂರ್ವಗ್ರಹದಿಂದ ಉದಿಸಿ ಬಂದ ಸಿದ್ಧಾಂತ ಅಲ್ಲ. ವಿಮರ್ಶೆಯಿಂದ ಆತ್ಮವಿಮರ್ಶೆ ಮಾಡಿಕೊಂಡು ಉಪನಿಷತ್ತುಗಳ ಸೂತ್ರಗಳ ಮೂಲ ಭಾವವನ್ನು ಅರಿತುಕೊಂಡು ಮಾಡಿದ ಒಂದು ಕ್ರಾಂತಿಕಾರಕವಾದ ಬೆಳವಣಿಗೆ. ಹೀಗಾಗಿ ವಿಚಾರದ ಹಿನ್ನೆಲೆಯಲ್ಲಿ ಉದಿಸಿ ಬಂದ ಸಿದ್ಧಾಂತ ದ್ವೈತ ದರ್ಶನವಾದರೆ, ಪೂರ್ವಗ್ರಹದಿಂದ ಉದಿಸಿ ಬಂದ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಆದ್ದರಿಂದ ಈ ಎರಡು ವಿರುದ್ಧ ಸಿದ್ಧಾಂತಗಳನ್ನು ನೋಡಿದಾಗ ನಿಜವಾಗಿ ಇದು ಬ್ರಹ್ಮಸೂತ್ರ ವೇದ ಉಪನಿಷತ್ತುಗಳಿಗೆ ಒಗ್ಗುವ ಸಿದ್ಧಾಂತ ಅಂತ ನಾವು ಕಂಡುಕೊಳ್ಳಬಹುದು. ಜೊತೆಯಲ್ಲಿ ಉಪನಿಷತ್ತುಗಳ ಅರ್ಥ ನಿರ್ಧಾರಕ್ಕೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚಿಸಿದ್ದಾರೆ. ಮಧ್ವಾಚಾರ್ಯರು ಬದರಿಯಲ್ಲಿರುವ ವೇದವ್ಯಾಸರ ಆಶ್ರಮಕ್ಕೆ ಹೋದಾಗ, ನಾನು ಮತ್ತೆ ಭೂಮಿಗೆ ಹಿಂತಿರುಗಿ ಹೋಗುವುದಿಲ್ಲ, ಇಲ್ಲೇ ಇರ್ತೇನೆ ಅನ್ನೋ ಅಭಿಪ್ರಾಯವನ್ನು ಪಟ್ಟಾಗ ವೇದವ್ಯಾಸರು ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ, ನಾನು ಬರೆದ ಬ್ರಹ್ಮಸೂತ್ರಗಳಿಗೆ ಸರಿಯಾದ ವಿವರಣೆ ಬಂದಿಲ್ಲ, ನನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಬ್ರಹ್ಮಸೂತ್ರಗಳ ಅರ್ಥವನ್ನು ಪ್ರಸಾರ ಮಾಡಲಾಗಿದೆ, ನೀನು ಆ ಬ್ರಹ್ಮಸೂತ್ರಗಳಿಗೆ ಸರಿಯಾದ ಅರ್ಥ ವಿವರಣೆಯನ್ನು ನೀಡಬೇಕು, ಆ ಕಾರಣಕ್ಕಾಗಿ ನೀನು ಮತ್ತೆ ಸಜ್ಜನರಿಗೆ ಉಪನಿಷತ್ತಿನ ತತ್ವವನ್ನು ನೀಡುವ ದೃಷ್ಟಿಯಿಂದ ಅವಶ್ಯ ಹೋಗಬೇಕು ಅಂತ ಒತ್ತಾಯಪೂರ್ವಕವಾಗಿ ಕಳಿಸಿಕೊಟ್ಟರು. ಇದರಿಂದ ಇವತ್ತಿನ ವೈದಿಕ ದರ್ಶನಗಳಿಗೆ ಮೂಲವಾದ ಬ್ರಹ್ಮಸೂತ್ರಗಳನ್ನು ಬರೆದ ವೇದವ್ಯಾಸರೇ ತಮ್ಮ ಸೂತ್ರಗಳಿಗೆ ಸರಿಯಾದ ವಿವರಣೆ ಬರಲಿಲ್ಲ, ಅದನ್ನು ನೀನು ಕೊಡಬೇಕು ಅಂತ ಆದೇಶ ಮಾಡಿ ಮಧ್ವಾಚಾರ್ಯರನ್ನು ಕಳಿಸಿಕೊಟ್ಟಿದ್ದಾರೆ. ಹೀಗಾಗಿ ದ್ವೈತ ದರ್ಶನ, ಮಧ್ವಾಚಾರ್ಯರು ಪ್ರಸಾರ ಮಾಡಿದ ದರ್ಶನ ಏನಿದೆಯೋ ಇದು ವೇದವ್ಯಾಸರಿಗೆ ಸಮ್ಮತವಾದ ದರ್ಶನ. ಉಪನಿಷತ್ತುಗಳು ಒಪ್ಪಿಕೊಂಡಿರುವ ದರ್ಶನ. ಹೀಗಾಗಿ ಉಳಿದ ದರ್ಶನಗಳಲ್ಲಿ ಮಾಧ್ವದರ್ಶನ ಒಂದು ಅನ್ನೋ ಒಂದು ಸಾಧಾರಣ ಭಾವನೆಯನ್ನು ತಾಳದೆ ಮಾಧ್ವ ಸಿದ್ಧಾಂತವೇ, ಮಧ್ವಾಚಾರ್ಯರು ಪ್ರಸಾರ ಮಾಡಿದ ನಮಗೆ ನೀಡಿದ ಸಿದ್ಧಾಂತವೇ ನಿಜವಾದ ಒಂದು ಮಾರ್ಗ. ಭಗವಂತನನ್ನು ಕಾಣೋದಕ್ಕೆ, ಪರಮಾತ್ಮನ ದರ್ಶನಕ್ಕೆ ಅದ್ವಿತೀಯವಾದ ಒಂದು ಕೊಡುಗೆ ಮಧ್ವಾಚಾರ್ಯರದು ಅನ್ನೋದನ್ನು ಅರ್ಥ ಮಾಡಿಕೊಡಬೇಕು. ಹೀಗೆ ಕರ್ಮದ ಉದ್ದೇಶವಾದ ತತ್ವಜ್ಞಾನವನ್ನು ಅರಸುವಾಗ ಅವಸರದಲ್ಲಿ ಕೈಗೆ ಸಿಕ್ಕ ಪುಸ್ತಕವನ್ನು ಓದಿ ದಾರಿ ತಪ್ಪುವ ಸಂದರ್ಭ ನಾವು ನಮ್ಮ ಜೀವನದಲ್ಲಿ ತಂದುಕೊಳ್ಳಬಾರದು. ಭಾರತೀಯ ದರ್ಶನ ಅದು ಇವತ್ತು ಬಹಳ ವಿಕೃತ ರೂಪದಿಂದ ಸಮಾಜಕ್ಕೆ ದೊರೆತಿದೆ. ಸರಿಯಾದ ತಿಳುವಳಿಕೆ ಇರುವ ವಿದ್ವಾಂಸರು ವಿರಳ. ಹೀಗಾಗಿ ನಿಜವಾಗಿ ಆಚಾರ್ಯರ ದರ್ಶನ ಉಪನಿಷತ್ತಿನ ಭಾವವನ್ನು ತಿಳಿಸುವಂಥದ್ದು, ನಾವು ಆ ದರ್ಶನದ ಪ್ರಮೇಯಗಳನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಇದು ಜೀವನದ ಗುರಿಯಾಗಬೇಕು. ಹೀಗಾಗಿ ಕರ್ಮದಿಂದ ಬರೇ ಐಹಿಕ ಫಲಗಳನ್ನಷ್ಟೇ ಪಡೆಯೋದರಲ್ಲಿ ತೃಪ್ತಿ ಹೊಂದದೆ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ಈ ಮಾಧ್ವ ಸಿದ್ಧಾಂತ ತತ್ವವಾದ ಅದರಲ್ಲಿ ಆಸಕ್ತಿಯನ್ನು ತಾಳಿ ಆ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೋಸ್ಕರ ಆ ಸಿದ್ಧಾಂತ ಹೇಳಿದ ರೀತಿಯಲ್ಲಿ ಅಧ್ಯಾತ್ಮ ಸಾಧನೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ಜೀವನದ ಕೆಲವು ಸಮಯವನ್ನಾದರೂ ನಾವು ಮೀಸಲಾಗಿಡೋದು ಅನಿವಾರ್ಯ, ಅವಶ್ಯಕ. ಇದು ಆಚಾರ್ಯರು ಕೊಟ್ಟ ಸಂದೇಶ.